श्रीगुरुभ्यो नमः। हरिः ॐ। हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोन्मयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ॐ। ಇನ್ನ ಚಿಕ್ಕ ಹುಡುಗನಿಂದ ಶಿಕ್ಷಿತವಾದ್ದು ಏನು ಹೇಳ್ತಾ ಇದ್ದಾರೆ? ಇಹ ಪುತ್ರವತಾಂ ಯಾ ವಿತ್ತೈಷಣಾದಿ ಚಿಂತಾ ಸಾಪಿ ಮಮ ನಾಸ್ತಿ. ಇಲ್ಲಿ ಹೇಳ್ತಾ ಇದ್ದಾರೆ, ನವೇ ಮಾನವ ಮಾನವಸ್ತೋ ನ ಚಿಂತಾ ಗೇಹಪುತ್ರಿಣಾಂ. ಈ ಮನೆ ಮಕ್ಕಳು ಎಲ್ಲ ಇರತಕ್ಕಂಥವರ ಚಿಂತೆ ನನಗಿಲ್ಲ. ಆ ಚಿಕ್ಕ ಹುಡುಗನನ್ನು ನೋಡಿ ಕಲ್ತದ್ದು, ಅವನಿಗೆ ಯಾವುದೂ ಸಂಬಂಧ ಇಲ್ಲ, ಅದೇ ಥರ ನಾನಿದ್ದೇನೆ. ಇಲ್ಲಿ ಹೇಳಿದ್ರೆ ಹಾಗಾದರೆ ಮಕ್ಕಳು ಅಂದರೆ ಇಲ್ಲಿ ಮೂರು ಈಶಣಗಳಿವೆ, ಮೋಹಗಳು. ವಿತ್ತೈಷಣ, ದಾರೇಷಣ, ಪುತ್ರೇಷಣ. ದುಡ್ಡಿನ ಆಸೆ, ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ, ಮೂರು. ದುಡ್ಡು, ಹೆಂಡತಿ, ಮಕ್ಕಳು, ಈ ಮೂರರ ವ್ಯಾಮೋಹ ಬಲವಾಗಿ ಹಿಡಿದು ಬಿಡುತ್ತೆ. ನನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆದ್ದರಿಂದ ನನಗಿಲ್ಲ. ನಿಮಗೆ ಸರಿ ಸ್ವಾಮಿ, ನೀವು ಉಪದೇಶ ಕೊಡ್ತಾ ಇದ್ದೀರಾ ಜಗತ್ತಿಗೆ, ನೀವು ಅವಧೂತರಾದ್ದರಿಂದ ನಿಮ್ಗೆ ಯಾರು ಇಲ್ಲ, ಸರಿ ಹೋಯಿತು. ಜಗತ್ತೆಲ್ಲ ಹೆಂಡತಿ ಮಕ್ಕಳು ಕಟ್ಕೊಂಡೇ ಇದೆಯಲ್ಲ, ಮತ್ತೆ ಅವರಿಗೆ ಉಪದೇಶ ಹೇಗೆ? ಈ ಮಕ್ಕಳು ಮೊದಲಾದವರು ಇದ್ದವರಿಗೆ ಯಾವ ಚಿಂತೆ ಇರುತ್ತೋ ಅದು ನನಗಿಲ್ಲ. ಹ, ಅಲ್ಲಿ ನೋಡಬೇಕಾದ ಭಾಗ ಯಾವುದು ಅಂದರೆ ಚಿಂತೆಗೆ ಕಾರಣ ಯಾವುದು? ಇವಾಗ ಏನು ಹೇಳ್ತಾ ಇದ್ದಾರೆ, ಮಕ್ಕಳು ಮೊದಲಾದ ಏನಿದೆ ಅಂದರೆ ಹೆಂಡತಿ, ಮಕ್ಕಳು, ದುಡ್ಡು, ಇವುಗಳ ಚಿಂತೆ ನನಗಿಲ್ಲ. ಸರಿ, ಸ್ವಲ್ಪ ಆಲೋಚನೆ. ಹಾಗಾದರೆ ಚಿಂತೆಗೆ ಕಾರಣ ಹೆಂಡತಿ, ಮಕ್ಕಳು, ದುಡ್ಡು ಇದೇ ತಾನೆ? ಅದು ಇದ್ರೆ ಚಿಂತೆ, ಇಲ್ಲದಿದ್ರೆ ಚಿಂತೆ ಇಲ್ಲ. ಇಷ್ಟೇ ಅಲ್ಲ, ನಿಮಗೆ ಅವುಗಳಿಲ್ಲ ಅದಕ್ಕೆ ಚಿಂತೆ ಇಲ್ಲ, ಅವಿದ್ದವರಿಗೆ ಚಿಂತೆ ಇರುತ್ತೆ. ಒಟ್ಟಾರೆ ಇಲ್ಲಿ ಉಪದೇಶ ಅವೆಲ್ಲ ಬಿಟ್ಬಿಡಿ, ನಮಗಾಗಲ್ಲ. ಯಾಕೆ? ಅದ್ರ ಜೊತೆಗೇನೆ ಬದುಕಿದ್ದೇವೆ, ಅದೇ ಸರ್ವಸ್ವ ಅಂದುಕೊಂಡು ಬದುಕಿದ್ದೇವೆ. ಹೌದ್ ತಾನೆ? ಯಾವುದು ಸ್ಟೇಟಸ್ ಕೂಡ ಹಾಕ್ಕೊಳ್ತಾ ಇರ್ತಾರೆ, ಸಂತೋಷದಿಂದ ಹಾಕ್ಕೊಳ್ತಾ ಇರ್ತಾರೆ. ಮೈ ಫ್ಯಾಮಿಲಿ ಇಸ್ ಮೈ ಎನರ್ಜಿ. ಹೆಂಡತಿ ಮಕ್ಕಳ ಫೋಟೋ ಹಾಕ್ಕೊಂಡು ಮೈ ಫ್ಯಾಮಿಲಿ ಇಸ್ ಮೈ ಎನರ್ಜಿ ಅಂತ ಹಾಕ್ಕೊಳ್ತಾರೆ. ಮತ್ತೆ ನೀವು ನೋಡಿದ್ರಣ ತದ್ವಿರುದ್ಧ ಹೇಳ್ತಾ ಇದ್ದೀರಿ. ಸರಿ, ಹೆಂಡತಿ ಮಕ್ಕಳು ಅದರ ಜೊತೆಗಿರತಕ್ಕಂಥವರಿಗೆ ದುಃಖ ಕಟ್ಟಿಟ್ಟ ಬುತ್ತಿ ಅಂತ ನಿಮ್ಮ ಅಭಿಪ್ರಾಯವು, ದುಃಖಕ್ಕೆ ಕಾರಣ ಅವರೇ ಅಂತ ಅಭಿಪ್ರಾಯವು, ದುಡ್ಡು, ಹೆಂಡತಿ, ಮಕ್ಕಳು ಇವರೇ ದುಃಖಕ್ಕೆ ಕಾರಣ, ಆದ್ದರಿಂದ ಅವುಗಳು ನನಗಿಲ್ಲ, ಆದ್ದರಿಂದ ನಾನು ಸಂತೋಷವಾಗಿದ್ದೇನೆ ಅಂತ ನಿಮ್ಮ ಅಭಿಪ್ರಾಯವೋ? ಅಂದರೆ ಅವಾಗ ಹೇಳ್ತಾ ಇದ್ದಾರೆ, ಹಾಗಲ್ಲ. ಹೌದಾ? ಮತ್ತಿನ್ನೇನು? ಚಿಂತೆಗೆ ಕಾರಣ ದುಡ್ಡು, ಹೆಂಡತಿ, ಮಕ್ಕಳು, ವಿತ್ತೈಷಣ, ದಾರೇಷಣ, ಪುತ್ರೇಷಣ ಅಂತ ಆ ಮೂರೇ ಅಲ್ವಾ? ಅವಾಗ ಹೇಳ್ತಾ ಇದ್ದಾರೆ, ದುಡ್ಡಾಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ ನಮಗೆ ವ್ಯಾಮೋಹ ಬರಲಿಕ್ಕೆ ಕಾರಣ ಅಲ್ಲ, ನಮ್ಮ ಚಿಂತೆಗೆ ಕಾರಣ ಅವರಲ್ಲ. ಸೀಕ್ರೆಟ್ ಓಪನ್ ಮಾಡ್ತಾ ಇದ್ದಾರೆ. ಹೌದಾ? ಮತ್ತೆ ನೀವು ಹೇಳಿದ್ದೀರಿ, ಮಕ್ಕಳಿದ್ದವರಿಗೆ ಯಾವ ಚಿಂತೆ ಇರುತ್ತೋ ಅದು ನನಗಿಲ್ಲ ಅಂತ ಹೇಳಿದ್ದೀರಿ. ನಿಮ್ಗೆ ಮಕ್ಕಳಿಲ್ಲ ಅದರಿಂದ ಇಲ್ಲ ಅಂತನಾ? ಅಲ್ಲ, ಸಾಮಾನ್ಯವಾಗಿ ಪ್ರಾಯಶಃ ಹೆಂಡತಿ, ಮಕ್ಕಳು, ದುಡ್ಡು ಇದ್ದವರಿಗೆ ಅದರ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ. ಆದರೆ ಆ ಚಿಂತೆಗೆ ಕಾರಣ ಅವುಗಳೇ ಅಲ್ಲ. ಯಾಕೆ? ಹೆಂಡತಿ ಮಕ್ಕಳಿಗಾಗಲಿ, ದುಡ್ಡಿಗಾಗಲಿ ನಮಗೆ ಚಿಂತೆ ಹುಟ್ಟಾಕುವ ಶಕ್ತಿ ಅವರಿಗಿಲ್ಲ, ಚಿಂತೆ ತೆಗೆಯುವ ಶಕ್ತಿಯೂ ಅವರಿಗಿಲ್ಲ. ಚಿಂತೆ ತೆಗೆಯುವ ಶಕ್ತಿ ಇಲ್ಲ, ಅದು ಗೊತ್ತು. ಚಿಂತೆ ಹುಟ್ಟಾಕುವ ಶಕ್ತಿಯೂ ಇಲ್ಲ. ಅಥವಾ ಅವರ ಬಗ್ಗೆ ಅಂದರೆ ದುಡ್ಡು, ಹೆಂಡತಿ, ಮಕ್ಕಳು, ಗಂಡ, ಈ ಪ್ರವಚನ ಕೇಳುವರು ಹೆಂಗಸರಾದ್ರೆ ಗಂಡನ ಬಗ್ಗೆ ಚಿಂತೆ, ಈ ಚಿಂತೆಗೆ ಅವರ ಮೇಲೆ ನಮ್ಮ ಚಿಂತೆ ಏನು ಬರ್ತಾ ಇದೆ ಅದಕ್ಕೆ ಕಾರಣ ಅವರಲ್ಲ. ಅವರು ಪಾಡಿಗೆ ಅವ್ರು ಇರ್ತಾರೆ ಊಟ ಮಾಡ್ಕೊಂಡು, ಅವರ ಕುರಿತು ನಾವು ಚಿಂತೆ ಮಾಡ್ತಾ ಇರ್ತೀವಿ. ಈ ಚಿಂತೆಗೆ ಕಾರಣ ಏನು? ಸ್ವಲ್ಪ ಒಳಗೆ ಪೋಸ್ಟ್ ಮಾರ್ಟಮ್ ಮಾಡಿ ನೋಡಬೇಕಾಗಿದ್ದು. ಇದು ಸಾಮಾನ್ಯ ಮೇಲ್ನೋಟಕ್ಕೆ ನೋಡಿದ್ರೆ ಅಯ್ಯೋ ನಿಮಗೆಲ್ಲ ಮಕ್ಕಳು ಅವರೆಲ್ಲ ಇದ್ದಾರೆ ಅದಕ್ಕೆ ಆ ಚಿಂತೆ ಇದೆ, ನಂಗೆ ಅವರಿಲ್ಲ ಅದಕ್ಕೆ ಚಿಂತೆ ಇಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಅಂದ್ರೆ ಅಯ್ಯೋ ಅವ್ರ ಹೂತನಿಗೆ ಹೆಂಡತಿ ಮಕ್ಕಳು ದುಡ್ಡು ಏನಿಲ್ಲ ಅದಕ್ಕೆ ಸಂತೋಷವಾಗಿದ್ದ, ನಮಗೆಲ್ಲ ಕಟ್ಕೊಂಡಿದ್ದೀವಿ ಅದರಿಂದ ದುಃಖ ತಪ್ಪಿದ್ದಲ್ಲ ಅಂತ ಡಿಸೈಡ್ ಆಗುತ್ತೆ. ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿಗಳಿಗಾಗಲಿ ಪದಾರ್ಥಗಳಿಗಾಗಲಿ ಸ್ವಾತಂತ್ರ್ಯವಿಲ್ಲ. ಇನ್ನೊಬ್ಬರಿಗೆ ಸಂತೋಷ ಆಗಲಿ ದುಃಖ ಕೊಡುವಾಗಲಿ ಸ್ವಾತಂತ್ರ್ಯವಿಲ್ಲ. ಮತ್ತೆ ಅವುಗಳನ್ನ ನೆಪ ಮಾಡಿ ಅವುಗಳ ಮೇಲೆ ನಮ್ಮ ಮನಸ್ಸು ಹರಿಯುವಂತೆ ಮಾಡಿ ಅವುಗಳ ಆಲೋಚನೆ ನಮಗೆ ಕೊಟ್ಟು ನಮಗೆ ಚಿಂತೆ ಹುಟ್ಟಾಕಿದ್ಯಾರು ಅಂದರೆ ಒಳಗಿದ್ದ ದೇವರೇ, ತತ್ವಾಭಿಮಾನಿಗಳ ಮೂಲಕ ಸೀಕ್ರೆಟ್ ಆಗಿ ಒಳಗೆ ಈತನೇ ಕೆಲಸ ಮಾಡ್ತಿದ್ದಾನೆ. ನಮಗೆ ಚಿಂತೆ ಕೊಡಬೇಕಾದ್ರೆ ಅವನಿಗೇ ಆಗುತ್ತೆ, ಅವನ ಮೂಲಕ ಇವರಿಗೆ ತತ್ವಾಭಿಮಾನಿಗ ದೇವತೆಗಳಿಗಾಗುತ್ತೆ, ದೈತ್ಯರಿಗಾದ್ರೂ ಸರಿ. ಹಾಗಾದರೆ ನಮಗೆ ಚಿಂತೆಗೆ ಕಾರಣ ಯಾರು? ದೇವರು. ಆ ದೇವರೇ ನಮ್ಮ ಮನಸ್ಸನ್ನ ದುಡ್ಡಿನ ಮೇಲೆ ಕಳಿಸಿ ಅದರ ಕುರಿತು ಚಿಂತೆ ಮಾಡುವಂತೆ ಮಾಡು. ಆ ದೇವರೇ ಹೆಂಡತಿ ಅಥವಾ ಗಂಡನ ಮೇಲೆ ಮನಸ್ಸನ್ನು ಕಳಿಸಿ ಚಿಂತೆ ಮಾಡುವಂತೆ ಮಾಡುವುದು ಒಳಗಿದ್ದ ದೇವರೇ. ಮಕ್ಕಳ ಮೇಲೆ ಮನಸ್ಸನ್ನು ಕಳಿಸಿ ಅವರಿಗಾಗಿ ಚಿಂತೆ ಮಾಡ್ತಾ ಕೂಡುವಂತೆ ಮಾಡುವುದು ಆ ದೇವರೇ. ಇನ್ನು ಈ ಮೂರಲ್ಲದೆ ಇನ್ನೂ ಪ್ರಾರಂಭಕ್ಕೆ ಆ ಪಕ್ಕದವರು ಈ ಪಕ್ಕದವರು ಅವರು ಇವರು ಬಂಧು ಬಳಗ ಅಂತ ಅವರೆಲ್ಲರ ಕುರಿತು ಆಲೋಚನೆ ಮಾಡಿ ನಮ್ಮಿಂದ ಆಲೋಚನೆ ಮಾಡಿಸಿ ನಮ್ಮೊಳಗೆ ನಿಂತು ದುಃಖ ಕೊಡೋದು ಯಾರು? ಈತನೇ. ಆತನ ಕೇಳಿದ್ರು, ನೀನ್ ಯಾಕೋ ಮಹಾರಾಯ ಒಳ ಕೂತ್ಕೊಂಡು ಹೀಗೆಲ್ಲ ಮಾಡ್ತಾ ಇದೀಯಾ? ನಮ್ಮ ಪಾಡಿಗೆ ನಾವು ಎದುರು ಬಿಡದೆ ನಮ್ಮ ಮನಸ್ಸನ್ನ ಈ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ನಮ್ ಚಿಂತೆ ಕೊಡ್ತಾ ಇದೀಯಲ್ಲ, ನಿಂಗೆ ನ್ಯಾಯವಾ? ದೇವ ಅಂದ, ನಾನೇನು ಪುಕ್ಸಾಟೆ ಮಾಡ್ತಾ ಇಲ್ಲ, ಸುಮ್ ಸುಮ್ಮನೆ ಮಾಡಲಿಕ್ಕೆ ನಮಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ? ನಾನು ನಿಮ್ಮಲ್ಲಿ ಏನು ದೋಷವಿದೆ ಅದನ್ನು ಹೊರಗೆ ಹಾಕ್ತಾ ಇದ್ದೇನಷ್ಟೆ, ನಾನಾಗಿ ನಿಮಗೆ ದೋಷ ಕೊಡಲ್ಲ, ನಾನಾಗಿ ನಿಮಗೆ ದೋಷ ಕೊಡುವುದೇ ಇಲ್ಲ. ಹೌದಾ? ಅದು ನಮ್ದಾ? ಹೇಗೆ? ನಿಮ್ಮದೇ ಲಿಂಗದೇಹದಲ್ಲಿರತಕ್ಕಂಥ ದೋಷ. ಏನು? ಹಾ, ಮೋಹ ಬರ್ತಾ ಇದೆಯಲ್ಲ, ದುಡ್ಡಿನ ಮೇಲೆ ಮೋಹ, ಹೆಂಡತಿ ಮೇಲೆ ಮೋಹ, ಮಕ್ಕಳ ಮೇಲೆ ಮೋಹ. ಈ ಮೋಹ ಎಲ್ಲಿದೆ? ಲಿಂಗದೇಹದಲ್ಲಿದೆ. ಅದನ್ನು ತೆಗೆದು ನಿಮಗೆ ಅವರ ಮೇಲೆ ಇದ್ದದ್ದನ್ನೇ ನಾನು ತೋರ್ತಾ ಇದ್ದೇನಷ್ಟೇ. ಹಾ, ಒಪ್ತೇನೆ, ತಾನಾಗಿ ನಿಮ್ಮ ಒಳಗಿರುವ ಲಿಂಗದೇಹದೊಳಗಿರುವಂಥ ಮೋಹಾದಿಗಳು ಹೊರಗೆ ಬರಲ್ಲ, ನಾನೇ ಅದನ್ನು ನಿಮಗೆ ಅಂಟಿಸ್ತಾ ಇದ್ದೀನಿ, ಇದ್ದದ್ದನ್ನು ತೋರ್ತಾ ಇದ್ದೀನಿ. ಅದಂತ ಸತ್ಯ. ಆದರೆ ಇಲ್ಲದ್ದನ್ನು ನಾನು ತೋರ್ತಾ ಇಲ್ಲ, ನಿಮಗಿದ್ದದ್ದನ್ನೇ ನಿಮಗೆ ತೋರ್ತಾ ಇದ್ದೇನೆ. ಹೌದಾ ಸ್ವಾಮಿ? ಹಾಗಾದರೆ ಈ ಹೆಂಡತಿ ಮಕ್ಕಳು ದುಡ್ಡಿನ ಮೇಲೆ ಮೋಹ ಬರ್ತಾ ಇದೆಯಲ್ಲ, ಅದಕ್ಕೆ ಕಾರಣ ದುಡ್ಡು ಹೆಂಡತಿ ಮಕ್ಕಳು ಅಲ್ವಾ? ಅಲ್ಲ ದೇವ ಅಂದ. ಮತ್ತಿನ್ನೇನು? ನಿಮ್ಮದೇ ಅಜ್ಞಾನ ಕೂತಿದೆ, ನಿಮ್ಮದೇ ಅಜ್ಞಾನ ಕೂತಿದೆ. ಅವಿದ್ಯಾ ಅಂತ ಕರೀತಾರೆ. ಆ ಅವಿದ್ಯೆಯೇ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ ಐದು ರೀತಿಯಲ್ಲಿದೆ. ಅದನ್ನು ನಾನು ಹೊರಗೆ ತೋರ್ತಾ ಇದ್ದೇನೆ. ಹಾಗಾದರೆ ಆ ವ್ಯಕ್ತಿಗಳಾಗಲಿ ಪದಾರ್ಥಗಳಾಗಲಿ ನಮ್ಮಲ್ಲಿ ಮೋಹ ಹುಟ್ಟಲಿಕ್ಕೆ ಕಾರಣ ಅಲ್ಲ, ಅವುಗಳ ಮೇಲೆ ನಮ್ಮೊಳಗೆ ಮೊದಲೇ ಮೋಹ ಇದೆ. ಆ ಮೋಹ ಅದಕ್ಕೆ ವಿಷಯ ಅವರಾಗುವಂತೆ ದೇವರು ಮಾಡಿದರು. ಅವರ ಬಗ್ಗೆ ವಿಷಯ ತುಂಬ ಅಂದರೆ ಅವರ ಬಗ್ಗೆ ಮೋಹಾದಿಗಳು ಸರಿ, ಆ ಒಳಗಿನ ಏನು ಲಿಂಗ ದೇಹದಲ್ಲಿರತಕ್ಕಂಥದ್ದೇನಿದೆ ಹೊರಗೆ ಬರ್ತಾ ಇದೆ, ಅದರ ಸ್ಟ್ರಕ್ಚರ್, ಅದರ ಫೆನಾಮಿನನ್ ಹೇಗೆ? ಅವಾಗ ಹೇಳ್ತಾರೆ ಅಲ್ಲಿ ಅಜ್ಞಾನವಿದೆ, ಅಜ್ಞಾನವಿದೆ, ತಪ್ಪು ತಿಳುವಳಿಕೆ ಇದೆ, ಅಜ್ಞಾನವಿದೆ. ಏನು ಅಜ್ಞಾನವಿದೆ ಹೇಳ್ತಾ ಇದ್ದಾರೆ? ಈ ಪದಾರ್ಥಗಳನ್ನು ಕಂಡಾಗ ಇದು ನನ್ನ ಅಧೀನ ಎಂಬ ಅಜ್ಞಾನ, ಪದಾರ್ಥಗಳ ಮೇಲೆ ಸ್ವಾಮಿತ್ವ, ಇದು ನನ್ನದು ಎಂಬ ಅಜ್ಞಾನ. ಅದರಿಂದಾಗಿ ಆ ಪದಾರ್ಥಗಳು ನನ್ನದು ಎಂಬ ತಿಳುವಳಿಕೆ, ಅದರಿಂದಾಗಿ ಆ ನನ್ನದು ಎಂಬ ತಪ್ಪು ತಿಳುವಳಿಕೆಯಿಂದ ಬಂದ ಮೋಹ. ಇದು ನನ್ನದು, ನನ್ನದು, ನನ್ನದು ಅಂದರೆ ನನ್ನ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು, ನನ್ನ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು ನನ್ನದು. ಜೀವನಿಗೆ ಪದಾರ್ಥಕ್ಕೆ ಸಂಬಂಧವೇನು? ಏನೂ ಅಲ್ಲ ಅದು, ಇವನಿಗೇನು ಸಂಬಂಧವೇ ಇಲ್ಲ. ಅದರ ನೆಪ ಮಾಡಿ ದೇವರೇ ಇವನ ಮನೋವಿಕಾರ ರೂಪವಾದ ಸುಖ ಕೊಡ್ತಾ ಇದ್ದಾನೆ, ಅದು ಗೊತ್ತಿಲ್ಲ, ಅಜ್ಞಾನ ಇದೆ. ಆದ್ದರಿಂದ ಪದಾರ್ಥವೇ ಸುಖಕ್ಕೆ ಕಾರಣ ಎಂಬ ಅಜ್ಞಾನ ಇರೋದರಿಂದ ಅದನ್ನ ತನ್ನದಾಗಿ ಮಾಡಬೇಕೆಂಬ ಹಂಬಲ. ಅದಕ್ಕಾಗಿ ಅದು ನನ್ನದಾಗಬೇಕಾದರೆ ನನ್ನ ಸ್ವಾತಂತ್ರ್ಯಕ್ಕೆ ಒಳಪಟ್ಟಿರಬೇಕು ಎಂಬ ಹಂಬಲ. ಇಲ್ಲದ ಸ್ವಾತಂತ್ರ್ಯ ದೇವರದ್ದು, ಸ್ವಾತಂತ್ರ್ಯ ತನಗಿಲ್ಲದ್ದು ಇದೆ ಎಂಬ ಅನುಸಂಧಾನ. ಆ ಅನುಸಂಧಾನ ಪೂರ್ವಕ ತನ್ನದಲ್ಲದ ವಸ್ತುವಿನ ಮೇಲೆ ನನ್ನದು ಎಂಬ ಭಾವನೆ ಬಲಿಷ್ಠವಾಗಿ ಹೋದಾಗ ಅದು ಪದಾರ್ಥಗಳ ಮೇಲೆ ಮೋಹ ಅಂತ ಬರ್ತಾ ಇದೆ. ಒಟ್ಟಾರೆ ಆ ಪದಾರ್ಥ ನಮಗೆ ಮೋಹ ಹುಟ್ಟಾಕ್ಲಿಲ್ಲ, ಮೋಹ ನಮ್ಮೊಳಗೆ ಇದೆ, ಹೊರಗೆ ಬರ್ತಾ ಇದೆ. ನೋಡಿ, ಹೀಗೆ ಹೆಂಡತಿ ಮಕ್ಕಳಲ್ಲಿ ದೇವರಿದ್ದು ಅವರ ಮೂಲಕ ಪ್ರೀತಿಕರವಾದ ಮಾತುಗಳನ್ನಾಡಿಸಿ ನಮ್ಮ ಮೇಲೆ ಪ್ರೀತಿ ಅವರ ಮೂಲಕ ತೋರಿಸಿ ದೇವರೇ ನಮ್ಮೊಳಗಿದ್ದು ಅವರ ಮೇಲೆ ಅವರಿಂದ, ನೋಡಿ ಅವರ ಮಾತುಗಳು ಅವರ ಚೇಷ್ಟೆ ಇದೆಲ್ಲವನ್ನ ನಮಗೆ ತೋರತಾನೆ ನಮ್ಮೊಳಗಿರುವ ದೇವ. ಅವರೊಳಗಿರುವ ದೇವ ಅವರ ಮೂಲಕ ಚೇಷ್ಟಾದಿಗಳು ಮಾಡಿಸ್ತಾನೆ, ನಮ್ಮೊಳಗಿರುವ ದೇವ ಆ ಚೇಷ್ಟಾದಿಗಳನ್ನು ತೋರಿಸಿ ಮನಸ್ಸಿನಲ್ಲಿ ಹಿತಕರವಾದ ವಿಕಾರ ಹುಟ್ಟಾಕ್ತಾನೆ, ಅದು ಸುಖ. ಇವನೇ ಸುಖ ಕೊಡ್ತಾ ಇರೋದು ಒಳಗೆ, ಆದರೆ ನಮಗೆ ತಿಳುವಳಿಕೆ ಕೊಡುತ್ತಾನೆ. ಏನು ಅಂತ, ಈ ವ್ಯಕ್ತಿಗಳಿಂದಾಗಿ ನನಗೆ ಸುಖ ಬರುತ್ತಾ ಇದೆ ಅಂತ ತಪ್ಪು ಕಲ್ಪನೆ ಕೊಡ್ತಾನೆ. ಅದಕ್ಕೆ ಆ ಸುಖ ಬರ್ತಾ ಇದೆ ಎಂಬ ಆ ಒಂದು ವಿಶೇಷವಾದ ಅಟ್ಯಾಚ್ಮೆಂಟ್, ತಪ್ಪಾದ ಕಲ್ಪನೆ ಅವರ ಮೇಲೆ ಬಂದದ್ದಕ್ಕೆ ಅವರ ಮೇಲೆ ಪ್ರೀತಿ ಹುಟ್ಟಿಸ್ತಾನೆ. ಅದರೊಳಗೂ ಅಂತರ್ಲೀನವಾಗಿ ನನ್ನವರು ಅಂತ ಬಂಧನ ಹಾಕ್ತಾನೆ. ಆ ನನ್ನವರು ಅಂದರೆ ನಮ್ಮದೇ ಯಾವುದು ಇಲ್ಲದ ಸ್ವಾತಂತ್ರ್ಯವನ್ನು ನಮ್ಮಲ್ಲಿ ನಾವು ಕಲ್ಪಿಸಿಕೊಂಡು ಈ ಹೆಂಡತಿ ಮಕ್ಕಳು ನನ್ನ ಅಧೀನದವರು. ದೇ ವಿಲ್ ಲಿಸನ್ ಮೈ ವರ್ಡ್ಸ್, ದೇ ಒಬೇ ಮೈ ವರ್ಡ್ಸ್, ದೇ ಆಕ್ಟ್ ಆಸ್ ಪರ್ ಮೈ ವರ್ಡ್ಸ್. ಒಳಗೆ ಕೂತಿರುವ ದೆವ್ವ ಇದು ನೋಡಿ, ಬಹಳ ಜನ ಬಾಯಿಯಿಂದ ಬರ್ತಾ ಇರುತ್ತೆ. ಮನೆಯಲ್ಲಿ ಅನೇಕ ಜನ ಇರ್ತಾರೆ, ಅವರ ಪೈಕಿ ಅವರೇ ಇರ್ತಾರೆ, ಆದರೆ ಇವರು ಇವರಿಗೆ ಬೇಕಾದವರು ಅಂತ ಯಾರನ್ನ ಅಂದುಕೊಂಡಿರ್ತಾರೋ ಅವರ ಮುಂದೆ ತಮ್ಮ ದುಃಖವನ್ನು ಹೇಳಿಕೊಳ್ತಿರ್ತಾರೆ. ಏನಂತ, ನಂಗೆ ಯಾರಿದ್ದಾರೆ? ಅವರಂತಾರೆ, ಮನೆ ತುಂಬ ಜನ ಇಟ್ಟುಕೊಂಡು ನಿಮ್ಮವರೇ ಅಕ್ಕ ತಮ್ಮ ಅಣ್ಣ, ಅಯ್ಯೋ 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 ಅಯ್ಯೋ, ಇಡೀ ಬೆಂಗಳೂರೆಲ್ಲ ನಿಮ್ಮ ಬಂಧುಗಳೇ. ಒಂದು ಫಂಕ್ಷನ್ ಮಾಡಿದರೆ ಅದರೊಳಗೆ 200 ಜನ ನಿಮ್ಮನೆಯವರೇ ಕೂಡಬೇಕಯ್ಯ. ಅಂತಹದ್ದು ನಂಗ್ಯಾರಿದ್ದಾರೆ ಅಂತ ಹೇಳ್ತೀರಲ್ಲ, ನಿಮ್ಮನ್ನು ಏನೇನು ಬೇಕು ಅಂದ ಆಚ. ಅದಕ್ಕೆ ತಂದ, ಎಲ್ಲರೂ ಇದ್ದಾರೆ, ಏನು ಉಪಯೋಗ, ಒಬ್ಬರೂ ನನ್ನ ಮಾತು ಕೇಳಲ್ಲ, ಒಬ್ಬರೂ ನನ್ನ ಮಾತು ಕೇಳಲ್ಲ, ನನಗೆ ಯಾರೂ ಇಲ್ಲ. ಅಂದರೆ ನನ್ನ ಮಾತು ಕೇಳಿ ಅದಕ್ಕೆ ತಕ್ಕಂತೆ ಇರುವವರೇ ನನ್ನವರು. ನನ್ನ ಮಾತು ಕೇಳದಿದ್ದರೆ, ಅವರ ಪ್ರಕಾರನೇ ಅವರಿದ್ದರೆ ನನ್ನವರಲ್ಲ, ಇದ್ದರೂ ಅಲ್ಲ. ಅಂದರೆ ನನ್ನ ಪ್ರಕಾರ ಅವರು ನಡ್ಕೊಂಡಾಗ ನನಗೆ ಸುಖ ಬರ್ತಾ ಇದೆ, ನನ್ನ ಪ್ರಕಾರ ಅವರು ನಡ್ಕೊಳ್ಳದಿದ್ದರೆ ನನಗೆ ಸುಖ ಬರ್ತಾ ಇಲ್ಲ. ಆದ್ದರಿಂದ ನನಗೆ ಸುಖ ಕೊಡುವವರು ನನ್ನವರು, ನನಗೆ ಸುಖ ಕೊಡದೇ ಇರುವವರು ನನ್ನವರಲ್ಲ. ಆದ್ದರಿಂದ ಅವರ ನಡವಳಿ ನನಗೆ ಸುಖ ಕೊಡ್ತಾ ಇಲ್ಲ, ಆದ್ದರಿಂದ ನನ್ನವರಲ್ಲ. ಹೌದು ಅಲ್ಲ? ಇದು ನಾವು ಸಾಮಾನ್ಯ ಸರ್ವತ್ರ ನೋಡ್ತಾ ಇರ್ತೀವಿ, ಗಾಳಿಯಂತೆ ಸರ್ವತ್ರ ವ್ಯಾಪ್ತ ಇದೆ. ಹೌದು ತಾನೆ? ಹಾಗಾದರೆ ಇಲ್ಲಿ ವ್ಯಕ್ತಿಗಳ ಮೇಲೆ, ವ್ಯಕ್ತಿಗಳನ್ನ ನೆಪ ಮಾಡಿ ನಮ್ಮೊಳಗಿರುವ ದೇವ ತಾನು ಸಂತೋಷ ಕೊಟ್ಟು ಅವರಿಂದ ಬರ್ತಾ ಇದೆ ಅಂತ ತಿಳಿಸಿ ನಮಗೆ ಅವರು ನನ್ನ ಹಿಡಿತದಲ್ಲಿದ್ದವರು, ನನಗೆ ಸಂಬಂಧಪಟ್ಟವರು ಅಂತ ಈ ಭಾವನೆಗಳನ್ನ, ಅಜ್ಞಾನ ನಮ್ಮಲ್ಲೇ ಇದೆಯಲ್ಲ, ಯಾರಿಗೆ ಯಾರೋ ಪುರಂದರ ವಿಠಲ. ಹೌದ್ ತಾನೆ? ಒಂದ್ ಸಣ್ಣದು ನೋಡೋಣ. ಪಕ್ಕ ಮನೆಯವರು ಅಲ್ಲ, ನಿಮ್ಮನೆಯವರೇ ನೀವೇ ಇವಾಗಿದ್ದೀರಾ ಈ ಮನೆಯಲ್ಲಿ, ಅಕ್ಕ ತಮ್ಮ ಅಣ್ಣ ಎಲ್ಲರೂ, ಏನು ಜಿಗಿರಿ, ಹಾಗೆ ಏನೋ ಫೆವಿಕಾಲ್ ಹಾಕಿದಂತೆ ಎಲ್ಲರೂ ಒಂದೇ ಥರ ಇದ್ದೀರಾ. ಅಬ್ಬಾ, ಅಂಥ ಅದ್ಭುತವಾದ ಫ್ಯಾಮಿಲಿ. ನೀವೇ ಸತ್ತೋದ್ರ ಹೋಗ್ತೀವಲ್ಲ, ಹೇಗು ಅಂದುಕೊಂಡ್ರೆ ಅಡ್ಡಿಲ್ಲ, ಸತ್ತೋದ್ರ ಪಕ್ಕ ಮನೆಯಲ್ಲಿ ಹುಟ್ಟಿದ್ರ, ಪಕ್ಕ ಮನೆಯಲ್ಲಿ ಹುಟ್ಟಿದ್ದೀರ, ಆ ಹುಟ್ಟಿದ ಮೇಲೆ ಅಲ್ಲಿದ್ದವರು ಜಿಗಿರಿಯಾದ್ರು, ಅವರೆಲ್ಲ ಫಿವಿಕಾಲ್ ಥರ ಅಂತ ಕಂಡುಕೊಂಡ್ಬಿಟ್ರು. ಈ ಮೊದಲು ಇತ್ತಲ್ಲ ಈ ಮನೆ, ಇದರ ನೆನಪೇ ಇಲ್ಲ, ಇವರು ಯಾರು ನಿಮ್ಮವರಲ್ಲ, ಯಾಕೆ ದೇವರು ಇವರು ನಿನ್ನವರು ಅಂತ ಕೊಟ್ಟಿಲ್ಲ, ಆ ಮನೆ ಇದ್ದವರನ್ನ ನಿನ್ನವರು ಅಂತ ದೇವರು ಕೊಟ್ಟಿದ್ದಕ್ಕೆ ಅವರ ಮೇಲೆ ಅಂಟುಕೊಡ್ತಾ ಹೋಗ. ಫೆವಿಕಾಲ್ ಇದೆ, ಎಲ್ಲಿ ಹಾಕಿದ್ರೆ ಅದನ್ನು ಹಿಡಿಯತ್ತಷ್ಟೇ ತಾನೆ. ನಾವು ಅಷ್ಟೇ, ದೇ ಫೆವಿಕಾಲ್ ಥರ ಎಲ್ಲಿ ದೇವರಿಟ್ಟು ಯಾರು ನಮ್ಮವರು ಅಂತ ತೋರಿಸಿದ್ರೆ ಅವನ್ನ ಅಂಟುಕೊಳ್ತಾ ಇರ್ತೀವಿ. ಕೊನೆಗೆಷ್ಟು, ಆ ಮನೆಯಲ್ಲಿ ಹುಟ್ಟಿದ ಮೇಲೆ ನೀವೇ ಈ ಮನೆಯಲ್ಲಿದ್ದವರು, ಯಾವುದೋ ಮೊಹರಿನೋ ಇನ್ನೊಂದೋ ಮತ್ತೊಂದೋ ಅದಕ್ಕೆ ಜಗಳಕ್ಕೆ ಬಂದರೆ ಪಕ್ಕ ಮನೆಯವರು ಅಂತ ನಿಮ್ಮವರೇ, ಗಳಸ್ಯ ಕಂಠಸ್ಯ ಅಂತ ಏನು ಜಿಗಿರಿ ಇದ್ರಲ್ಲ ಅಣ್ಣ ತಮ್ಮ, ಅವರೆಲ್ಲರ ಮೇಲೆ ನೀವೇ ಜಗಳಕ್ಕೆ ಬರ್ತೀರಾ? ಯಾಕೆ ಈ ಜನ್ಮದಲ್ಲಿ ಅವರು ನಿಮ್ಮವರಲ್ಲ, ಜಗಳಕ್ಕೆ ಬರ್ತೀರ, ಕೋಲ್ ತಗೊಂಬರ್ತೀರಾ, ಬಾಯಿ ಬಂದಾಗ ಬೈತೀರಾ, ಅಲ್ಲಿ ಅಲ್ಲಿ ಕಡಿತಾ ಇರ್ತೀರಾ, ಯಾಕೆ ಒಳಗಿದ್ದ ಸ್ವಾಮಿ ಇವರು ಬೇರೆಯವರು ಬೇರೆಯವರು ಅಂತ ತಿಳುವಳಿಕೆ ಕೊಟ್ಟದ್ದರಿಂದ ಗಮ್ ಹೋಯಿತು. ಈಗ ಅರ್ಥ ಆಯ್ತಾ? ವ್ಯಕ್ತಿಗಳೇ ಕಾರಣ ಅಲ್ಲ, ಈ ಮೋಹ ಬರಲಿಕ್ಕೆ ಒಳಗಿರುವ ಶಕ್ತಿ ಕಾರಣ. ಆ ಶಕ್ತಿ ಭಗವಂತ ಯಾವುದು ಯಾಕೆ ಯಾಕೆ ಕಾರಣ ಆಗಿದ್ದಾನೆ? ನಮ್ಮದೇ ಅಜ್ಞಾನ ಕೂತಿದೆ, ಮೋಹ ಕೂತಿದೆ, ಅದನ್ನ ಯಾವುದರ ಮೇಲೆ ಬಿಡ್ತಾನೆ ಅಲ್ಲಿ ಹೋಗಿ ಅಂಟ್ಕೊಂಬತ್ತದು. ಹೌದಾ? ಈಗ ಮೂರು ಪದಾರ್ಥ ಹೇಳಿದ್ದು, ದುಡ್ಡು, ಹೆಂಡತಿ, ಮಕ್ಕಳು ಅಂತ. ಹೌದ್ ತಾನೆ? ಅವರ ಮೇಲೆ ಮೋಹ ಬರಲಿಕ್ಕೆ ಅವರೇ ಕಾರಣ ಅಂತೀರಾ? ನೋಡಿ, ಈ ಜನ್ಮದಲ್ಲಿ ಈ ಮನೆಯಾಗ ಹುಟ್ಟಿದ್ದೀರಿ, ಇಲ್ಲಿರೋ ದುಡ್ಡು, ಇಲ್ಲಿರೋ ಹೆಂಡತಿ, ಇಲ್ಲಿರೋ ಮಕ್ಕಳ ಮೇಲೆ ವಿಚಿತ್ರ ವ್ಯಾಮೋಹ ಬಂತು. ಇಲ್ಲಿದ್ದ ಕಾಲಕ್ಕೆ ನೋಡಿದ್ದೀರ ಏನು ಇದೆ? ಏಕಾದಶ ಸ್ಕಂದ ಹೇಳಿದ ಯಾರು? ಅವಧ ಹೋದ, ನನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ, ಅದರಿಂದ ನನಗೆ ಮೋಹವಿಲ್ಲ, ಇದ್ದಿದ್ರೆ ಅವರೇ ಕಾರಣ ಆಗ್ತಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಇಲ್ಲಿದ್ದ ಕಾಲಕ್ಕೆ ಅದೇ ಪಾಠ ಆಯಿತು. ನೋಡಿದ್ರೆ ಹೆಂಡತಿ ಮಕ್ಕಳು ಇವ್ರ ಕಡೆ, ನೀವೇ ನನಗೆ ಮೋಹಕ್ಕೆ ಕಾರಣ. ಭಾಗವತ್ ಹೇಳ್ತಾ ಇದೆ, ನೀವೇ ಕಾರಣ. ಕಾರಣ ಹೆಂಡತಿ ಮಕ್ಕಳನ್ನ ಊಟ ಕೂತಾಗ, ಎದ್ದಾಗ, ನಿಂತಾಗ, ಇನ್ನೊಂದು ಸ್ವಲ್ಪ ಹುಚ್ಚಿಡಿದ ಅವನಂತೆ ಬಾಗಿಲು ಕಾರು ಎಲ್ಲ ನೋಡಿ, ನೀವೇ ಕಾರಣ, ನೀವೇ ಕಾರಣ ಎಲ್ಲ ಆಗ್ತಾ ಇತ್ತು. ಸತ್ತಾಯಿತು, ಪಕ್ಕ ಮನೆಯಲ್ಲಿ ಹುಟ್ಟಾಯಿತು, ಪಕ್ಕ ಮನೆಯಲ್ಲಿ ಹುಟ್ಟಾಯಿತು. ಆವಾಗ ಇದ್ರ ಸಂಬಂಧನೇ ಇಲ್ಲ, ಅದೇ ಹೆಂಡತಿ, ಆ ಜನ್ಮದ ಹೆಂಡತಿಯೇ ಇದ್ದಾಳೆ, ಆ ಜನ್ಮದ ಮಕ್ಕಳೇ ಇದ್ದಾರೆ, ಆ ಜನ್ಮದ ಸಂಪತ್ತೇ ಕೂತಿದೆ, ಆದರೆ ವ್ಯಾಮೋಹ ಇಲ್ಲ. ಯಾಕೆ? ನಂದಲ್ಲ. ಹಾಗಾದ್ರೆ ವ್ಯಾಮೋಹ ಹುಟ್ಟಾಕ್ಲಿಕ್ಕೆ ವ್ಯಕ್ತಿಗಳು ಪದಾರ್ಥಗಳೇ ಕಾರಣವಾ? ಅಲ್ಲ, ನಮ್ಮೊಳಗೆ ಒಂದು ಚೂಯಿಂಗ್ ಗಮ್ ಇದೆಲ್ಲ ನಂದು ಅಂತ, ಅದು ಕಾರಣ. ಅದು ಹೋಗಿ ಎಲ್ಲಿ ಥಟ್ ಅಂತ ಹತ್ಕೊಳ್ಳುತ್ತೋ ಅಲ್ಲೆಲ್ಲ ಮೋಹ ಹುಟ್ಟುತ್ತೆ, ನಂದು 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 ಅಂತ. ಹೌದ್ ತಾನೆ? ಹಾಗಾದರೆ ಇದು ಯಾವ ಜನ್ಮದಲ್ಲಾದರೂ ಅಲ್ಲಲ್ಲಿ ಬಂದ ಪದಾರ್ಥಗಳು, ಅಲ್ಲಲ್ಲಿ ಬಂದ ಹೆಂಡತಿ ಮಕ್ಕಳ ಮೇಲೆ ನಮ್ಮೊಳಗಿರತಕ್ಕಂಥ ಈ ನಂದು ಎಂಬ ಅಂಟು, ನನ್ನ ವಶದಲ್ಲಿರ್ತಾರೆ ಎಂಬ ನಂದು ಎಂಬ ಅಂಟು, ನನಗೆ ಸಂತೋಷ ಕೊಡುತ್ತಾರೆ ಎಂಬ ಅಂಟು, ಆ ಅಂಟು ಯಾರ ಯಾರ ಮೇಲೆ ಬೀಳತಾ ಇರುತ್ತೆ ಅಲ್ಲಲ್ಲೆಲ್ಲ ವ್ಯಾಮೋಹ ಬರ್ತಾ ಇರುತ್ತೆ. ಹಾಗಾದರೆ ಈ ಮೂರು ವ್ಯಾಮೋಹಗಳು, ಈ ಚಿಂತೆಗಳೆಲ್ಲ ಕಳ್ಕೋ, ಈ ಮೋಹವೇ ಚಿಂತೆಗೆ ಕಾರಣ, ಈ ಮೋಹವೇ ಚಿಂತೆಗೆ ಕಾರಣ, ವ್ಯಕ್ತಿಗಳ ಚಿಂತೆಗೆ ಕಾರಣ, ಪದಾರ್ಥಗಳ ಚಿಂತೆಗೆ ಕಾರಣ ನನ್ನದು ಎಂಬ ಮೋಹ. ಹೌದ್ ತಾನೆ? ಅದು ಎಲ್ಲಿ ಬೀಳತ್ತೆ ಅದರ ಕುರಿತಾದ ಚಿಂತೆ ನಮ್ಮಲ್ಲಿ ಶುರುವಾಗುತ್ತೆ. ಎಸ್. ಹಾಗಾದರೆ ನಾವು ಈ ಚಿಂತೆ ಇಲ್ಲದೇ ಇರಬೇಕಾದರೆ ನಮಗೆ ಅವಧೂತನಂತೆ ನಾವೇನು ಮಾಡಬೇಕು? ಪದಾರ್ಥ ಕಳಕೊಂಡ್ರೆ ಉಪಯೋಗವಿಲ್ಲ. ಈ ಒಳಗೆ ಈ ಗಮ್ ಎಷ್ಟುವರೆಗಿರುತ್ತೆ, ಈ ಪದಾರ್ಥಗಳ ಮೇಲೆ ಈ ಗಮ್ ತೆಗೆದು ಬಲವಂತವಾಗಿ ತಂದರೆ ಇನ್ನೊಂದರ ಮೇಲೆ ಥಟ್ ತಂದು ಹೋಗಿ ಕೊಡುತ್ತೆ. ಅವಾಗ ಪ್ರಾಬ್ಲಮ್ ಎಲ್ಲಿದೆ? ನಮ್ಮೊಳಗೆ ಇದೆ, ನಮ್ಮೊಳಗೆ ಇದೆ. ಏನಿದೆ ಅಂದರೆ ಚೂಯಿಂಗ್ ಗಮ್ ಟೈಪ್ನಾಗೆ ಏನು, ಅಥವಾ ಫೆವಿಕಾಲ್ ಟೈಪ್ನಾಗೆ ನಮ್ಮದೇ ನಂದು 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 ಅಂತ ಆ ವ್ಯಾಮೋಹ, ಅದಕ್ಕೆ ಕಾರಣವಾದ ಅಜ್ಞಾನ ಒಳಗೆ ಸ್ಟಾಕ್ ಓದಿದೆ. ಅದು ನಾವು ಕಳಕೊಂಡ್ರೆ, ಅದು ನಾವು ಕಳಕೊಂಬಿಟ್ರೆ ಅಂದರೆ ಒಳಗಿದ್ದ ಸ್ವಾಮಿ ನಮ್ಮ ಆ ಮಮತೆಯನ್ನ ಬಿಡಿಸಿಬಿಟ್ರೆ, ಅಂದರೆ ಅದು ಇದು ಪದಾರ್ಥ ಈ ಪದಾರ್ಥ ಅಂತಲ್ಲ, ಒಳಗೆ ಅದು ಯಾವುದಕ್ಕಾದರೂ ಅಂಟುಕೊಳ್ಳಿಕ್ ಸಿದ್ಧ ಆದ ಗಮ್, ಅದನ್ನೇ ಸುಟ್ಟು ಬೂದಿ ಮಾಡಿಬಿಟ್ರೆ ಅಥವಾ ಹೇಗೆ ಡೈಲ್ಯೂಟ್ ಮಾಡಿ ಕರಗಿಸಿಬಿಟ್ರೆ, ಅದನ್ನು ಕೆಲಸ ಮಾಡಬಾರ್ದು, ಹಾಗೆ ಮಾಡ್ಕೊಂಡ್ಬಿಟ್ರೆ ಯಾವ ಪದಾರ್ಥಗಳು ಯಾವ ವ್ಯಕ್ತಿಗಳು ಕಂಡರೂ ಅಂಟಿಕೊಳ್ಳಿಕ್ಕೆ ಗಮ್ಮೇ ಇಲ್ಲದ್ದರಿಂದ ನಮಗೂ ಅದಕ್ಕೆ ಟಚ್ಚೇ ಇರಲ್ಲ. ಎಷ್ಟೇ ಪದಾರ್ಥಗಳು ನಮ್ಮ ಹತ್ರ ಇದ್ರು, ಎಷ್ಟೇ ವ್ಯಕ್ತಿಗಳು ನಮ್ಮ ಹತ್ರ ಇದ್ರು, ನಮಗೂ ಅವರ ಮೇಲೆ ಈ ಗಮ್ ಅಂಟಿಕೊಂಡಿಲ್ಲ. ಆದ್ದರಿಂದ ಆ ಗಮ್ ಮೂಲಕ ಬರುವಂಥ ದುಃಖಾದಿಗಳಿಲ್ಲ. ನೋಡಿ, ಇವಾಗ ನಿಮ್ಮ ಪಾಡಿ ನೀವಿದ್ದೀರಿ, ಪದಾರ್ಥ ಇದೆ, ಅದರ ಪಾಡಿಗರಿದೆ, ಕೈ ಹಾಕಿದರೆ ಅದರ ಮೇಲೆ ಏನಾದರೂ ಆಗುತ್ತಾ? ಏನಿಲ್ಲ, ತೆಕ್ಕೊಂಡ್ರೆ ಫ್ರೀ, ಹ್ಯಾಪಿ. ಆದರೆ ನಿಮ್ಮ ಕೈಗೆ ಫೆವಿಕಾಲಿದೆ, ಅದರ ಮೂಲಕ ಒಂದು ಪದಾರ್ಥಕ್ಕೆ ಕೈ ಕೊಟ್ಟರೆ ಅವಾಗ ಏನಾಗುತ್ತೆ? ಪದಾರ್ಥಕ್ಕೆ ಅಂಟಿಕೊಳ್ಳುತ್ತೆ ಕೈ, ಹೌದಲ್ವೇ? ಅಂಟಿಕೊಂಡ ಮೇಲೆ ಅದು ಸುಮ್ಮನೆ ಅಂಟಿಕೊಂಬೋದು, ಸ್ವಲ್ಪ ಕಾಲ ಹಾಗೇ ಇಟ್ಟರೆ ಅಪ್ಪ ನಮ್ದು 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 ಚೆನ್ನಾಗಿ ಅಂಟಿಕೊಂಡು ಗೊತ್ತಾನೆ. ತೆಗಿಲಿಕ್ಕೆ ಬರುತ್ತಾ? ತೆಗಿಲಿಕ್ಕೆ ಹೋದರೆ ದುಃಖ ದುಃಖ ದುಃಖ, ಕೈಗೆ ದುಃಖ, ಹೌದು, ನೋವು ಎಲ್ಲ ಶುರು. ಕಷ್ಟಪಟ್ಟು ಬಿಡಿಸ್ಕೊಂಡ್ರು, ಇನ್ನಾ ಕೈಗೆಲ್ಲ ಹತ್ಕೊಂಡ್ಬಿಟ್ಟಿರುತ್ತೆ. ಅದೊಂದು 5 ದಿವಸದ ಪರ್ಯಂತ, ಈ ಫೆವಿಕಾಲೇ 5-6 ದಿವಸದ ಪರ್ಯಂತ ಹೋಗದೆ ಹೋಗುವ ಕಾಲಕ್ಕೆ ಚರ್ಮ ಸಹಿತ ಕಿತ್ಕೊಂಡು ಹೋಗ್ತದೆ. ಅಂಥದ್ದು ನಮ್ಮೊಳಗಿರೋ ಫೆವಿಕಾಲ್ ಸುಮ್ಮನೆ ಹೋಗುತ್ತಾ? ಅಷ್ಟು ಅಂಟಿನ ನೋವು ಕೊಡ್ತಾ ಇರುತ್ತೆ. ಅದಕ್ಕೆ ಅವಧೂತ ಹೇಳ್ತಾ ಇರೋದೇನು ಗೊತ್ತಾ? ನನಗೆ ಪತ್ನಿ ಪುತ್ರಾದಿಗಳ ಮೂಲಕ ಬರುವಂಥ ದುಃಖಾದಿಗಳು ನನಗಿಲ್ಲ. ಮೇಲ್ನೋಟಕ್ಕೆ ನನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಈಗ ಒಬ್ಬನೇ ಇದ್ದೀನಿ, ಅದಕ್ಕೆ ನನಗೆ ದುಃಖ ಇಲ್ಲ ಅಂತ ಹೇಳಿದಂತಾಗುತ್ತೆ. ನೋ, 1,000 ಜನ ಇದ್ರೂ ನನಗೆ ದುಃಖ ಇರಲ್ಲ. ಯಾಕೆ? ನನ್ನೊಳಗಿರತಕ್ಕಂಥ ಗಮ್ ಏನಿದೆಯಲ್ಲ, ಅದು ಡ್ರೈ ಔಟ್ ಆಗಿಬಿಟ್ಟಿದೆ. ಇಟ್ ವಿಲ್ ನೆವರ್ ವರ್ಕ್. ಹಾಗೆ ನಾನು ಮಾಡ್ಕೊಂಡಿದ್ದೀನಿ. ಹೌದಾ? ಅದೇನು ನಮಗೂ ಹೇಳಿಕೊಟ್ರೆ ನಾವು ಚೆನ್ನಾಗಿರ್ತೀವಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ದ್ವಾವೇವ ಚಿಂತೆಯ ಮುಕ್ತೌ ಪರಮಾನಂದ ಆಪ್ಲುತೌ ಯೋ ವಿಮೂಢೋ ಜಡೋ ಬಾಲಃ ಯೋ ಗುಣೇಭ್ಯ ಪರಂಗತಃ. ಇಬ್ಬರೇ ಈ ಚಿಂತೆ ಇಲ್ಲದವರು ಯಾರು ಅಂದ್ರೆ ಹೇಳ್ತಾ ಇದ್ದಾರೆ, ಈ ಎಚ್ಚರವೇ ಇಲ್ಲದೆ ಇರತಕ್ಕಂತ, ಈ ಲೋಕದ ಎಚ್ಚರವೇ ಇಲ್ಲದೆ ಇರತಕ್ಕಂತ ವಿಮೂಢ ಜ್ಞಾನ ಶೂನ್ಯನಾದ ಜಡದಂತೆ ಇರತಕ್ಕಂತ ಬಾಲ, ಚಿಕ್ಕ ಹುಡುಗ, ಅವನು ಈ ಅಂಟೇ ಇಲ್ಲ. ಇನ್ನೊಬ್ಬನು ಯಾರು ಅಂದ್ರೆ ಗುಣೇಭ್ಯ ಸತ್ವಾದಿಭ್ಯ ಪರಂ ತಲ್ಲೇಪರಹಿತಂ ವಿಲಕ್ಷಣಂ ಈಶ್ವರಂ ಗತಃ ಜ್ಞಾತಃ ಪರಮಾತ್ಮ ಗುಣಾಮೃತಂ ಅನುಭವನ್ ಇತ್ಯರ್ಥಃ. ಎಷ್ಟು ಅದ್ಭುತ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಈ ಅಂಟನ್ನ, ಈ ಲೇಪವನ್ನ ಕಳಕೊಂಡವ ಒಬ್ಬ. ಈ 3 ಗುಣಗಳ ಅಂಟು, ಒಳಗಿರತಕ್ಕಂಥ ಲಿಂಗ ದೇಹದ ಅಂಟು ಅಂದ್ರೆ ಯಾವುದು? 3 ಗುಣಗಳ ಅಂಟು. ಈ 3 ಗುಣಗಳ ಅಂಟನ್ನ ಕಳಕೊಂಡವ. ಹೌದಾ? ಆ ಗುಣಗಳ ಅಂಟು ನಮಗಂತೂ ಇವನೇ ಒಳಗಿದ್ದವನು ಅಂಟಿಸಿದ್ದಾನೆ, ನಮ್ದೇ ಹೌದು, ಅಂಟಿಸಿದ್ದೀವನೇ ಅಲ್ವಾ? ಅದೇ ಹೇಳ್ತಾ ಇರೋದು, ನೀವೇ ಅಂಟಿಸಿಕೊಂಡಿದ್ರೆ ನೀವೇ ಕಳ್ಕೊಳ್ಳಿಕ್ಕಾಗುತ್ತೆ. ಅಂಟಿಸಿದವ ಬೇರೆ ಆದ್ದರಿಂದ ಅವನೇ ಕಳಿಯಬೇಕು. ಅದು ಹೇಳಿ ಹೌದಾ? ಅವನ್ ಕಳಿಬೇಕಾ? ಏ ಕಳಿಯುವ ದೇವ ಅಂದ, ನಾನೇ ಕಳಿತೀನಿ, ಸುಮ್ಮನೆ ಕಳಿಯಲ್ಲ, ಮತ್ತಿನ್ನೇನು? ನನ್ನನ್ನ ಪರಂ ಲೇಪರಹಿತಂ ತಲ್ಲೇಪರಹಿತಂ ವಿಲಕ್ಷಣಂ ಈಶ್ವರಂ ಗತಃ, ನನ್ನನ್ನ ಬಿಂಬಮೂರ್ತಿಯಾದ ನನ್ನನ್ನ ಈ ಸತ್ವಾದಿಗಳ ಗಮ್ ಅದರ ಅಂಟಿಲ್ಲದವ ವಿಲಕ್ಷಣನಾದವ ಅಂಟು ಬರ್ಲಿಕ್ಕಾಗದೇ ಇರುವಂಥವ ಅಂತ ನನ್ನನ್ನು ಚಿಂತನೆ ಮಾಡುತ್ತಾ ನನಗಂಟಿಕೋ. ನೀನು ನನಗಂಟಿಕೊಂಡರೆ ನನ್ನ ಚಿಂತನೆಯಿಂದ ನೀನು, ಅದಕ್ಕೆ ಹೇಳ್ತಾರೆ ಪರಮಾತ್ಮ ಗುಣ ಅಮೃತಂ ಅನುಭವನ್. ದೇವರ ಗುಣ ಅನುಭವನ್ ಅಂದ್ರೆ ಇವನಿಗೆ ಯಾವ ಅಂಟಿಲ್ಲ 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 ಅಂತ ದೇವರ ಗುಣಗಳನ್ನು ಅನುಭವಕ್ಕೆ ತಂದುಕೊಳ್ತಾ ಅವನ ಕುರಿತೇ ಚಿಂತನೆ ಮಾಡ್ತಾ ಬಂದರೆ, ಅಂದರೆ ನಾವು ದೇವರ ಗುಣಗಳ ಚಿಂತನೆಯ ಅಂಟನ್ನು ಬೆಳೆಸಿಕೊಂಡರೆ ಈ ಅಂಟು ತಾನಾಗಿ ಹೋಗುತ್ತೆ. ಅಂದರೆ ಈ ವಿಶೇಷವಾಗಿರತಕ್ಕಂಥ ಅವಧೂತ ಹೇಳಿದ್ದೇನು, ನನಗೆ ಹೆಂಡತಿ ಮಕ್ಕಳ ಚಿಂತೆ ಇಲ್ಲ ಅಂದರೆ ನಾವು ಥಟ್ಟನೆ ಅರ್ಥ ಮಾಡ್ಕೊಂಬೋದು. ಏನು ಗೊತ್ತಾ, ಹೆಂಡತಿ ಮಕ್ಕಳೇ ಚಿಂತೆಗೆ ಕಾರಣ. ಈ ಅವಧೂತನಿಗೆ ಹೆಂಡತಿ ಮಕ್ಕಳಿಲ್ಲ, ಮಕ್ಕಳಿಲ್ಲ, ಮದುವೆ ಇಲ್ಲ, ಆದರೂ ಬಿಟ್ಟಿದ್ದಾನೆ, ಆದ್ದರಿಂದ ಈತನಿಗೆ ಚಿಂತೆ ಇಲ್ಲ. ಆದ್ದರಿಂದ ನಮ್ಮ ಚಿಂತೆಗೆ ಕಾರಣ ಈ ಹೆಂಡತಿ ಮಕ್ಕಳೇ, ಅವರನ್ನು ಬಿಟ್ಟರೆ ನಾವು ಸಂತೋಷ ಆಗಿರ್ತೀವಿ ಅಂತ ಭಾಗವತವನ್ನೇ ಅಪಾರ್ಥ ಮಾಡ್ಕೊಂಡು ಸಂದರ್ಭ ಹಾಗಲ್ಲ. ಅಲ್ಲೇನು ಹೇಳಿದ್ದು, ಇವರು ಯಾರೂ ನಮಗೆ ಚಿಂತೆಗೆ ಕಾರಣ ಅಲ್ಲ, ಚಿಂತೆ ನಮ್ಮೊಳಗೇ ಇದೆ, ಇನ್ ಬಿಲ್ಟ್. ಅದು ಹೋಗಬೇಕಾದರೆ ಚಿಂತಾರಹಿತ ಅಂತ ದೇವರನ್ನ ಸದಾ ಅವನ ಚಿಂತೆಗೆ ಹೊರಟರೆ ಮಿಕ್ಕ ಚಿಂತೆ ಬಿಡತ್ತೆ ಇದು. ಹಾಗಾದರೆ ಆ ಯೋಗಿ ದೇವರ ಚಿಂತೆಯನ್ನೇ ಮಾಡತಾ, ಏನಂತ ಅವನ ಗುಣಚಿಂತನೆ, ಇವನು ಈ ಚಿಂತೆಗಳು ಅಂಟಿಲ್ಲದವ, ಲೇಪರಹಿತ ಲೇಪರಹಿತ ಅಲೇಪ ನಿರ್ಲೇಪ ಅಂತ ಅವನನ್ನ ಕುರಿತೇ ಆಲೋಚನೆ ಮಾಡುವಾಗ ಬರುವ ಆನಂದದಲ್ಲಿ ಹಾಗೇ ಅವನನ್ನು ಕುರಿತೇ ಆಲೋಚನೆ ಮಾಡ್ತಾ ಇದ್ರೆ ಅವನ ಕುರಿತಾದ ಆಲೋಚನೆ ಏನು ಮಾಡುತ್ತೆ, ನಮಗೆ ಈ ಮೂರು ಗುಣಗಳ ಗಮ್ಮಿಂದ ಅಂಟಿಂದ ದೂರ ಮಾಡ್ತಾ ಬರುತ್ತೆ. ಆ ಯೋಗಿ ದೇವರ ಅಂಟಿನ ಮೂಲಕ ಈ ಅಂಟನ್ನು ಕಳಕೊಂಡಿದ್ದಾನಾದ್ದರಿಂದ ಆತನಿಗೆ ಪತ್ನಿ ಪುತ್ರ ವಿತ್ತಾದಿಗಳ ಮೇಲೆ ಬರಬೇಕಾದ ವ್ಯಾಮೋಹ ಒಳಗೆ ಸುಟ್ಟು ಹೋಗಿದೆ. ಆದ್ದರಿಂದ ಈ ಜನ್ಮದಲ್ಲಿ ಅವಧೂತನಾದ್ದರಿಂದ ಹೆಂಡತಿ ಮಕ್ಕಳಿಲ್ಲದ್ದರಿಂದ ಆತನಿಗೆ ಪತ್ನಿ ಪುತ್ರ ವ್ಯಾಮೋಹ ಇಲ್ಲ ಅಂತಲ್ಲ, ಸಾವಿರ ಜನ ಪತ್ನಿಯರು ಕೋಟಿ ಜನ ಮಕ್ಕಳಿದ್ದರೂ ಆತನಿಗೆ ವ್ಯಾಮೋಹ ಬರಲ್ಲ. ಯಾಕೆ, ಒಳಗೆ ಅದು ಬರ್ನ್ಔಟ್ ಆಗಿಬಿಟ್ಟಿದೆ. ಆ ರಹಸ್ಯ ಇಲ್ಲಿ ಹೇಳಿದ್ದು. ಹಾಗಾದ್ರೆ ಬರ್ನ್ಔಟ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಒಳಗಿದ್ದ ದೇವರಿಗೆ ಕನೆಕ್ಷನ್ ನಾವು ಬೆಳೆಸಿಕೊಂಡ್ರೆ ಆ ದೇವರನ್ನ ಬಿಟ್ಟದ್ದಕ್ಕೆ ಮಿಕ್ಕದ ಕನೆಕ್ಷನ್ ಸಿಕ್ಕಾಕ್ನು ಓಡಾಡ್ತಾ ಇದ್ದೀವಿ. ಅವನ ಕನೆಕ್ಷನ್ ನಾವು ಬಂದರೆ ಇದೆಲ್ಲ ಡಿಸ್ಕನೆಕ್ಟ್ ಆಗಿ ಬಿಡುತ್ತೆ. ಡಿಸ್ಕನೆಕ್ಷನ್ ಬಂತ, ಎಷ್ಟೇ ಪದಾರ್ಥ ಇದ್ರೂ ಕರೆಂಟ್ ಫ್ಲೋ ಆಗಲ್ಲ. ನೋಡಿ, ಈ ಮೋಹ ಎಂಬ ಕರೆಂಟು ವೈರ್ ಮೂಲಕ ಎಲ್ಲಾ ಪದಾರ್ಥಗಳು ಸುತ್ತು ವೈರಿಂಗ್ ಇದೆ, ಆ ಕರೆಂಟ್ ಫ್ಲೋ ಆಗ್ತಾ ಇದೆ. ನಿಮಗೂ ಆ ಪದಾರ್ಥಗಳಿಗೂ ಮಧ್ಯ ಆ ವೈರ್ ಏನಿದೆ ಅದು ನಿಮ್ಮ ಹತ್ರ ಬಂದಾಗ ಡಿಸ್ಕನೆಕ್ಟ್ ಆಗಿದೆ. ಅವಾಗ ಆ ಪದಾರ್ಥಗಳ ಹತ್ತಿರವೇ ನೀವಿದ್ರು ನಿಮ್ಮ ಹತ್ರ ಕರೆಂಟ್ ಫ್ಲೋ ಆಗಲ್ಲ. ಯಾಕೆ, ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿದೆ. ಇದೇ ಸನ್ಯಾಸಿಗಳು ದಾಸರು ಅಂದರೆ, ಅವರ ದಾಸರಿಗೆ ಹೆಂಡತಿ ಮಕ್ಕಳು ಎಲ್ಲ ಇರ್ತಾ ಇದ್ರು. ಹೆಂಡತಿ ಮಕ್ಕಳೇ ವ್ಯಾಮೋಹಕ್ಕೆ ಕಾರಣ ಅಂದರೆ ದಾಸರು ಯಾರು ಸದ್ಗತಿ ಆಗೋದಿಲ್ಲ ಅವರಿಗೆ. ಹಾಗಾದರೆ ಒಳಗೆ ಡಿಸ್ಕನೆಕ್ಟ್ ಮಾಡಿಕೊಂಡ್ರೆ ಸುತ್ತು ಪದಾರ್ಥಗಳು ವ್ಯಕ್ತಿಗಳು ಎಷ್ಟು ಜನ ಇದ್ದರೂ ನಮಗೆ ವ್ಯಾಮೋಹ ಬರಲ್ಲ. ಆ ಡಿಸ್ಕನೆಕ್ಷನ್ ಎಲ್ಲಿಂದ ಸಾಧಿಸಬೇಕು ಅಂದರೆ ಬರೇ ಹೊರಗಿನದ್ದನ್ನು ಡಿಸ್ಕನೆಕ್ಟ್ ಮಾಡಲಿಕ್ಕೆ ನೋಡಿದ್ರೆ ಇನ್ನಷ್ಟು ಕನೆಕ್ಟ್ ಆಗ್ತಾ ಇರುತ್ತೆ. ಇನ್ನೇನು ಮಾಡಬೇಕು, ಒಳಗಿದ್ದ ಪವರ್ ಬ್ಯಾಂಕ್ ಭವನ ಭಗವಂತ ಇದ್ದಾನಲ್ಲ ಅವನಿಗೆ ನಾವೇ ಕನೆಕ್ಟ್ ಆಗ್ತಾ ಹೋದರೆ ಮಿಕ್ಕದ್ದೆಲ್ಲ ಡಿಸ್ಕನೆಕ್ಟ್ ಆಗ್ತಾ ಬರುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ, ನಮಗಿರುವ ಎಲ್ಲ ತೊಂದರೆಗಳು ಹೋಗಬೇಕಾದರೆ ಆ ದೇವರ ಹತ್ತಿರ ನಾವು ಮುಖ ಮಾಡಬೇಕು. ನಮ್ಮ ಒಳಗೆ ಇರುವ ಸ್ವಾಮಿಯ ಕಡೆಗೆ ನಾವು ಎಷ್ಟರವರೆಗೆ ಮುಖ ಮಾಡುವುದಿಲ್ಲ ಅಷ್ಟರ ಪರ್ಯಂತ ಈ ಎಲ್ಲ ದುಃಖಗಳು ಕಟ್ಟಿಟ್ಟ ಬುತ್ತಿ. ಇದು ಅವಧೂತೋಪಾಖ್ಯ. ಎಷ್ಟು ಚೆನ್ನಾಗಿ ಮನಮುಟ್ಟು ಅಂತ ಇದೆ. ಇದು ಬಿಟ್ಟು ಮೈನ್ ಸಬ್ಜೆಕ್ಟೇ ಬಿಟ್ಟು ಏನಪ್ಪ ನನಗೆ ನ ಚಿಂತಾ ಗೇಹ ಪುತ್ರಿಣಾಂ, ನನಗೆ ಹೆಂಡತಿ ಮಕ್ಕಳು ಯಾರು ಚಿಂತೆ ಇಲ್ಲ, ಯಾಕೆ ಅವ್ರು ಯಾರು ನಂಗಿಲ್ಲ. ಇಷ್ಟು ಅರ್ಥವನ್ನ ಹೇಳಿದ ಕೃಷ್ಣ. ಹೇಳಿದ, ಹೇ ಉದ್ಧವ, ನನ್ನ ಕಡೆಗೆ ಮನಸ್ಸು ಮಾಡು, ಲೋಕದ ಕಡೆಗೆ ಮನಸ್ಸು ಮಾಡಿದ ಮನಸ್ಸು ನನ್ನ ಕಡೆಗೆ ಮಾಡು, ಆ ಕಡೆಗಿನ್ನ ಹೋಗಲ್ಲ. ಮನಸ್ಸು ಒಂದೇ ಕಡೆಗೆ ಹೋಗೋದು ಅಭ್ಯಾಸ, ಒಂದ ಆಚೆ ಒಂದ ಈಚೆ. ಹೌದು, ಈಚೆ ಸರಿಯಾಗಿ ಸೆಳೆದು ಬಂತ, ಆಚೆಗೆ ಹೋಗೋದೇ ಇಲ್ಲ. ಇದೇ ಸಾಧನೆ. ಅಂದ್ರೆ ಏನರ್ಥ? ಮನಸ್ಸನ್ನ ದೇವರ ಕಡೆಯೇ ಹೋಗುವಂತೆ ಮಾಡುವುದು ಸಾಧನೆ. ಅದರ ಮೂಲಕ ಇನ್ನು ಬೇರೆ ಕಡೆಗೆ ಹೋಗದಂತೆ ಮಾಡಬೇಕು ಅನ್ನೋ ಪ್ರಯತ್ನನೇ ಇಲ್ಲ. ಇದೇ ಕಡೆ ಕಳಿಸ್ಬಿಟ್ರೆ ಅದಿಲ್ಲಲ್ಲ, ನಮ್ಗೆ ಹೋದೋಯ್ತು. ನಾವು ಬಹಳ ಅನ್ಕೊಂತೀವಿ ಅದನ್ನ ಬಿಟ್ಕೋಬೇಕು, ದೇವರ ಕಡೆ ತರಬೇಕು. ದೇವರ ಕಡೆ ತಂದ್ಬಿಟ್ರೆ ತಾನಾಗಿ ಎಲ್ಲ ಬಿಟ್ಟೋಗುತ್ತೆ. ಅದು ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ, ದೇವರ ಕಡೆಗೆ ಬಾರದೆ ಅದನ್ನ ಬಿಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಿನ್ನಷ್ಟು ಗಟ್ಟಿ ಆಗ್ತಾರೆ. ಈ ರ್ಯಾಟ್ ಮ್ಯಾಟ್ ಅಂತ ಬರುತ್ತೆ, ಗ್ಲೂ ಹಾಕಿರ್ತಾರೆ ಗಮ್, ಅದರಲ್ಲಿ ಇಲಿ ಬೀಳುತ್ತೆ. ಅದು ಬಿದ್ದಾಗ ಅದು ಕೈ ಕಾಲು ಸ್ವಲ್ಪ ಫ್ರೀ ಆಗಿ ಇರುತ್ತೆ. ಹೌದಾ? ಅದು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ ಆ ಮ್ಯಾಟಿಂದ. ಅವಾಗ ಆ ಗಮ್ ಇನ್ನಷ್ಟು ಅಂಟಿಕೊಳ್ಳುತ್ತೆ, ಇನ್ನಷ್ಟು ಸಿಕ್ಕಾಕೊಳ್ಳುತ್ತೆ. ನಾವು ಆ ರ್ಯಾಟ್ ಮ್ಯಾಟ್ ಅಲ್ಲಿ ಬಿದ್ದಂತ ಆ ರ್ಯಾಟ್ಗಳ ಥರನೇ ಕೂತಿದ್ವಿ. ಈ ಸುತ್ತಿದ ಪದಾರ್ಥಗಳ ಜೊತೆಗೆ ನಾವು ಎಷ್ಟು ಅಂಟು ಬಿಡಿಸ್ಕೊಳ್ಳಿಕ್ಕೆ, ವ್ಯಕ್ತಿಗಳ ಜೊತೆಗೆ ಅಂಟು ಬಿಡಿಸ್ಕೊಳ್ಳಿಕ್ಕೆ ನೋಡ್ತೀವಿ, ಅಷ್ಟು ಜಾಸ್ತಿ ಆಗುತ್ತೆ. ಮತ್ತೆ ಆ ದೃಷ್ಟಾಂತಕ್ಕೆ ಏನಾದ್ರು ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಹೇಳಿದ್ರೆ, ಆ ರ್ಯಾಟ್ ಮ್ಯಾಟಲ್ಲಿ ಗಮ್ ಆ ರ್ಯಾಟ್ಗಳದ್ದು ನಿಮಗೆ ಅಂಟಿಕೊಂಡ್ರೆ, ನಿಮಗೆ ಅಂಟಿಕೊಂಡಿದೆ. ಏನು ಕೈ ಎಲ್ಲ ಅಂಟಿಕೊಂಡು ಹೋಗಿರುತ್ತೆ, ಒದ್ದಾಡಿದ್ರು ಬರಲ್ಲ. ಏನ್ ಮಾಡಿ, ಅದಕ್ಕೆ ಚಿಕ್ಕದು ಉಪಾಯ, ಒಂಚೂರು ಎಣ್ಣೆ ಕೈಯೆಲ್ಲ ಸವರ್ಕೊಂಡ್ಬಿಡಿ, ಆ ಗಮ್ ಎಲ್ಲ ಹೊಟ್ಟೋಗುತ್ತೆ. ನೀಟ್ ಒಳ್ಳೆ ಕೈಯೆಲ್ಲ ಪುಡಿ ಪುಡಿ. ಹಾಗೆ ದೇವರ ಚಿಂತನೆ ಎಂಬ ಎಣ್ಣೆ ನಾವು ಹಚ್ಚಿಕೊಂಡರೆ ಈ ಸಂಸಾರದ ಗಮ್ ಚೆನ್ನಾಗಿದೆ. ಹಲೋ, ಎಷ್ಟು ಚೆನ್ನಾಗಿದೆ. ಅದಕ್ಕೆ ಹೇಳ್ತಾರೆ, ಅದೇ ಏಕಾಸ್ಕಂದದಲ್ಲಿ ಬಂದದ್ದನ್ನೇ ಅರಣ್ಯಕಾಚಾರ್ಯ ಹೇಳ್ತಾರೆ. ಒಳಗೆ ಭಗವಂತನಿದ್ದಾನೆ ಅಂತ, ಒಳಗಿರುವ ಬಿಂಬ ಮೂರ್ತಿಯ ಕಡೆಗೆ ಮನುಷ್ಯ ಎಷ್ಟು ಕಾಲ ಪರ್ಯಂತ ನೋಡೋದಿಲ್ಲ, ಅಲ್ಲಿ ಒಳಗೇ ದೇವರಿದ್ದಾನೆ ಅಂತ ಒಳಮುಖನಾಗೋದಿಲ್ಲ, ಅಷ್ಟರ ಪರ್ಯಂತ ಈ ಸಂಸಾರ ಸುಡುತ್ತಾನೆ ಇರುತ್ತೆ. ಪೂರ್ಣ ಮಟ್ಟದ ಪರಿಹಾರ ಸಂಸಾರಕ್ಕೆ ಬರುವುದೇ ಇಲ್ಲ. ಬಿಂಬನ ಕಡೆ ಮುಖ ಮಾಡಿದವನಿಗೇನೆ ಸಂಸಾರದಿಂದ ವಿಮೋಚನ. ಅದನ್ನೇ ಹೇಳ್ತಾ ಇದ್ದಾರೆ. ಏನದು? ಆತ್ಮ ಕ್ರೀಡಾ ಆತ್ಮರಥ. ಅದಕ್ಕೆ ವಿಶೇಷವಾಗಿ ಪರಂಗತಃ, ನಮಗಿಂತ ವಿಲಕ್ಷಣನಾಗಿ ನಮ್ಮೊಳಗೇ ಇರತಕ್ಕ ಭಗವಂತನನ್ನು ವಿಶೇಷ ಯಾರು ಸೇರಿರ್ತಾರೆ ಅವರಿಗೇನೆ ಈ ಎಲ್ಲ ಅಂಟು ಹೋಗಿರುತ್ತೆ ಅಂತ ಒಳಗಿನ ರಹಸ್ಯವನ್ನ ಹೇಳಿಕೊಡ್ತಾ ಇದ್ದಾರೆ. ಅವಧೂತ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನ ಬಿದಿಗೆ ಸಂಜೆ ಸೇರೋಣ. ಅಷ್ಟರವರಿಗೆ ಈ ಜ್ಞಾನಾಮೃತವನ್ನು ಮೆಲಕು ಹಾಕೋಣ, ಅಪ್ಲೈ ಮಾಡಿಕೊಳ್ಳಿಕ್ಕೆ ಮೆಲಕು ಹಾಕೋಣ. ನಂತರ ಈ ಕರೋನಾದಿಂದ ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಅವರಿಗೆ ಸಹಕಾರಕ್ಕಾಗಿ ನಾವು ವಿಶೇಷವಾಗಿ ಏನು, ಒಂದು ಕೈಯಲ್ಲಿ ಖಡ್ಗ ಆ ಉಗಾಭೋಗ, ಮತ್ತು ವಿಶೇಷವಾಗಿರತಕ್ಕಂಥ ಸಕಲ ದುರಿತ ನಿವಾರಣ ಸಂಧಿ ಪಾರಾಯಣ ಮಾಡೋಣ. ಯಾರು ಯಾರು ಅವರವರ ಮನೆಗಳಲ್ಲಿ ಯಾರಿಗೆ ಸಂಬಂಧಪಟ್ಟವರು ಈ ಕರೋನಾಕ್ಕೆ ತುತ್ತಾಗಿದ್ದರೆ, ಅವರು ವಿಶೇಷವಾಗಿ ಈ ಒಂದು ಕೈಯಲ್ಲಿ ಖಡ್ಗ ಎಂಬುದನ್ನು 108 ಸಲ ಹೇಳುತ್ತಾ ಬನ್ನಿ. ಇನ್ನಾದರಲ್ಲಿ ಯಾರ ಕೋವಿಡ್ಗೆ ತುತ್ತಾಗಿ ಶ್ವಾಸಕೋಶದ ತೊಂದರೆಗೆ ಒಳಗಾಗಿ ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಡೌನ್ ಆಗಿ ಹಾಸ್ಪಿಟಲಲ್ಲಿ ಒದ್ದಾಡ್ತಿದ್ದಾರೋ ಅಂಥವರು ಶ್ವಾಸ ಸಂಧಿ ಪಾರಾಯಣ ಮಾಡಿ, ಶ್ವಾಸ ಸಂಧಿ ಎಷ್ಟು ಸಲ ಆದರೆ ಅಷ್ಟು ಸಲ ಪಾರಾಯಣ ಮಾಡಿ ಅವರಿಗೆ ಶ್ವಾಸಕೋಶದ ಆ ಒಂದು ತೊಂದರೆಗಳು ವಾಯುದೇವರು ಪರಿಹಾರ ಮಾಡುತ್ತಾರೆ. ಆದ್ದರಿಂದ ತಕ್ಕಂತೆ ಔಷಧ ನಮ್ಮ ಹತ್ರ ಇದೆ, ನಾವು ತಗೊಳ್ತಾ ಇಲ್ಲ. ಇದು ಕೆಲಸ ಮಾಡಿದ್ರೆ ಅವೆಲ್ಲ ಕೆಲಸ ಮಾಡುತ್ತೆ, ಇಲ್ಲದ್ರಿಲ್ಲ. ಇದು ಮಾಡೋಣ, ಆದಮೇಲೆ ಎಲ್ಲರಿಗಾಗಿ ಪಾರಾಯಣ ಮಾಡೋಣ. ನಂತರ ಇದು ಒಳಗಿದ್ದು, ಹೊರಗೆ ಯಾರಿಗೆ ಏನು ಸಹಾಯ ಬೇಕಾಗಿದೆ ಅದನ್ನು ನಾವು ಮಾಡೋಣ. ಬಹಳ ಜನಕ್ಕೆ ಮಾಡಬೇಕಂದಿರುತ್ತೆ, ಎಲ್ಲಿಗೆ ಹೋಗಿ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ಗೊತ್ತಿರಲ್ಲ. ಅಂಥ ಕಾಲಕ್ಕೆ ಸ್ವಯಂ ಸೇವಾ ಮನೋಭಾವ ಇದ್ದವರು, ಯಾರಿಗೆ ಅವಸರ ಇದೆ, ಬ್ರಾಹ್ಮಣರಿಗೆ ಯಾರಿಗಾಗಲಿ ಅವಸರ ಇದ್ದರೆ ಅವರಿಗೆ ತಲುಪಿಸಲಿಕ್ಕೆ, ಯಾರು ಕೊಡತಾರೋ ಅವರಿಂದ ತಲುಪಿಸಲಿಕ್ಕೆ ಅಂಥವರು ಮುಂದಕ್ಕೆ ಬಂದು ವಿಶೇಷವಾಗಿ ಕಾಂಟ್ಯಾಕ್ಟ್ ಮಾಡಿದರೆ ಅವರೆಲ್ಲರಿಗೂ ಎಲ್ಲರೂ ತಲುಪಿಸ್ತಾರೆ. ನೀವು ವಿಶೇಷವಾಗಿ ಯಾರು ಬಾಧಿತರಿದ್ದಾರೋ ಅವರಿಗೆ ತಲುಪಿಸಬಹುದು. ತುಂಬಾ ಜನ ಯಾವ ಒಂದು ಅನ್ನಕ್ಕೆ ಉಪಾಯ ನಿಂತು ಹೋಗಿ ಒದ್ದಾಡ್ತಾ ಇರ್ತಾರಲ್ಲ ಅಂಥವರಿಗೆ ತಲುಪಿಸಿ, ಇಷ್ಟು ಸರಿಯಾದವರಿಗೆ ಸರಿಯಾದ್ದು ಸರಿಯಾದ ಹೊತ್ತಿನಲ್ಲಿ ಸರಿಯಾದ ಕ್ರಮದಲ್ಲಿ ತಲುಪಬೇಕು, ಅವಾಗೆ ದೇವರ ಪೂಜೆ ಆಗುತ್ತೆ. ಶ್ರೀಕೃಷ್ಣಾರ್ಪಣ.